ஹரி ஓம் ஸ்ரீ குருப்பியோ நம. அப்ரமம் பங்கரயிதம் அஜலம் யமுனம் சதா அனந்த தீர்த்தமத்லம் விஜயதாபத்ரயாபகம் நித்யா சித்தாந்த வித்வாந்த வித்வம்சவீக்ஷண ரிஜித்தாகதனே பாரதாம்னோ உடம்பரே அத்திகிருப்த கல்பயம் பிரத்யத்தே விஜேஸ்வரி வியாச தீர்த்த குரு பூயாத் அஸ்மிஷ்டா சித்தையே தபோ வித்யா விரக்தியாதி சத்குணோகாகரானம் வாஜராஜ குருன் வந்து ஏகிருதாஷ்யான் பூஜய ராகவேந்திராய சத்யசமர்தாயத பரதாங்கல்பருக்ஷாயாம் காமதேனவே குருவாயுத்தாந்திரவே வைஷ்ணவேந்தி இவரேந்தவே ஸ்ரீ ராகவேந்திர குருவே நமோ சிந்தையாளவே ஆபாதமணி பர்யந்தம் குருநாமாம்சம் ஸ்மரே தென விக்னா பிரஷ்யந்தி சித்தியந்த மனோரசாக ஹரி ஓம் ஸ்ரீ குருப்பியோ நம. நாவு த்வாதஶ ஸ்தோத்திர ஸ்ரீமதாச்சாரியரு மாடிதந்த ஸ்தோத்திரங்கள் 12 ஸ்தோத்திரங்கள் அவுகளன்னு நோட்டா வந்திதிவி. இது பிரச்சலித பாடதல்லி ஒந்து ரீதியல்லிதே. ಆಮೇಲೆ ಆ ಋಷಿಕೇಶ ತೀರ್ಥಿಯ ಪಾಠ ಅನ್ನು ಬನ್ನಂಜಿಯವರು ಪ್ರಿಂಟ್ ಮಾಡಿದ್ದಾರೆ, ಅದರಲ್ಲಿ ಬೇರೆ ನಾವು ಆ ಋಷಿಕೇಶ ತೀರ್ಥರ ಪಾಠವನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲು ಬರುವಂತಹದ್ದು ಈಗ ಪ್ರಸಿದ್ಧವಾಗಿರೋದ್ರಲ್ಲಿ ಎರಡನೇ ಸ್ತೋತ್ರ, ಅದು ಮೊದಲನೇ ಸ್ತೋತ್ರ ಆಗಿದೆ. ಆಮೇಲೆ ಈಗ ಬರೋದ್ರಲ್ಲಿ ಮೊದಲನೇ ಸ್ತೋತ್ರ ಯಾವುದಿದೋ ವಂದ್ಯ ವಂದ್ಯಂ ಅನ್ನುವುದು, ಅದು ಅದರಲ್ಲಿ ಎರಡನೇ ಸ್ತೋತ್ರ. ಈ ಎರಡು ಸ್ತೋತ್ರಗಳು ನಾವು ಮುಗಿಸಿ ಆಯಿತು. ವಿಶ್ವಸ್ಥಿತಿ ಪ್ರಳಯ ಸರ್ಜ ಮಹಾ ವಿಭೂತಿ ಅನ್ನುವುದು ಅದು ಮೊದಲನೇದು, ಅದು ಆಕ್ಚುಲ್ ಆಗಿ ಎರಡನೇ ಸಾರಿ ಮಾಡಿದ್ವಿ. ಬಟ್ ಈಗ ಇರುವಂತಹ ಮೊದಲನೇ ಸ್ತೋತ್ರ ಅದು ಎರಡನೇದಾಗಿದೆ, ಅದನ್ನು ಮೊದಲೇ ಮಾಡಿಬಿಟ್ಟಿವಿ. ವಂದ್ಯ ವಂದ್ಯಂ ಆನಂದಂ ಅನ್ನೋದು. ಸೊ ಈ ಎರಡು ಸ್ತೋತ್ರಗಳು ಮುಗಿಸಿ ಆದಮೇಲೆ ಈ ಮೂರನೇ ಸ್ತೋತ್ರ ಯಾವುದಿದೋ, ಇದು ಶಂಖಚಕ್ರದ ಪದ್ಮ ಶಾಂಗ ಖಡ್ಗಧರಂ ಸದಾ ಅಂತ ಶುರುವಾಗುವಂತಹದ್ದು. ಇದು ನಮಗೆ ಇರುವ ಸ್ತೋತ್ರ ಮಾಲಿಕ ಪುಸ್ತಕಗಳಾಗಲಿ ಯಾವುದು ಪ್ರಸಿದ್ಧ, ನಮಗೀಗ ಸಿಗುವ ಅನೇಕ ಸ್ತೋತ್ರ ಪುಸ್ತಕಗಳಲ್ಲಿ ಇದು ಕಾಣಿಸೋದಿಲ್ಲ. ಇದನ್ನು ಭಾರತೀಯರು ಕಳಿಸಿದ್ದಾರೆ, ಅದು ನಿಮಗೆ ಎಲ್ಲರೂ ಬಂದಿರಬೇಕು, ಮೊದಲ ಲಾಂಗ್ ಬ್ಯಾಕ್ ಕಳಿಸಿದ್ದಾರೆ. ಸೊ ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಮೊದಲು ಬಿಗಿನಿಂಗ್ನಲ್ಲಿ ಇರುವ ಕೆಲವು ಶ್ಲೋಕಗಳನ್ನು ಮಾಡಿದ್ದೀವಿ. ಅದು ಹೀಗೆ ಶುರು ಆಗುತ್ತೆ. ಸೊ ಇದು ಪ್ರಸಿದ್ಧವಾಗಿರುವಂತಹ ಸ್ತೋತ್ರ ಮಾಲಿಕ ಮುಂತಾದ ಪುಸ್ತಕಗಳಲ್ಲಿ ಇದು ಇಲ್ಲ. ಇದು ಮೂರನೇ ಸ್ತೋತ್ರವಾಗಿದೆ ಋಷಿಕೇಶ ತೀರ್ಥರ ಪಾಠದಲ್ಲಿ. ಇದು ದ್ವಾದಶ ಸ್ತೋತ್ರ, ಅದರಲ್ಲಿ ತೃತೀಯ ಸ್ತೋತ್ರಂ ಅಂತ ಮೂರನೆಯಾಗಿರುವಂತಹ ಸ್ತೋತ್ರ. ಸೊ ಇದು ನೀವು ಪ್ರಿಂಟಿಂಗ್ನಲ್ಲಿಲ್ಲ, ಬಟ್ ಆ ಕಲಿಸಿದ್ರಲ್ಲಿ ವಾಟ್ಸಪ್ನಲ್ಲಿ ನೋಡಿಕೊಂಡು ಅದು ಫಾಲೋ ಮಾಡಬಹುದು. ಅದು ಹೀಗೆ ಶುರು ಆಗುತ್ತೆ. ಶಂಖಚಕ್ರಗದ ಪದ್ಮ ಶಾಂಗ ಖಡ್ಗಧರಂ ಸದಾ ನಮಾಮಿ ಪಿತರಂ ನಿತ್ಯಂ ವಾಸುದೇವಂ ಜಗತ್ಪತಿಂ ಸಚ್ಚಿದಾನಂದ ರೂಪಂ ತಂ ಅನಾಮಯಮನಂತರಂ ಏಕಮೇಕಾಂತಮಭಯಂ ವಿಷ್ಣುಂ ವಿಶ್ವಹೃದಿ ಸ್ಥಿತಂ ನಾನಾ ಸ್ವಭಾವಮತ್ಯಂತ ಸ್ವಭಾವೇನ ವಿಚಾರಿತಂ ಅವಿಶೇಷಮನಾದ್ಯಂತಂ ಪ್ರಣಮಾಮಿ ಸನಾತನಂ ಕುಂದೇಂದು ಸನ್ನಿಭಂ ವಂದೇ ಸುಧಾರಸನಿಭಂ ವಿಭುಂ ಜ್ಞಾನಮುದ್ರಾ ಪುಸ್ತಕಾರಿ ಶಂಖಾಕ್ಷಾಯುಧಧಾರಿಣಂ. ಅಲ್ಲಿ ಜ್ಞಾನಮುದ್ರಾ ಪುಸ್ತಕಾದಿ ಅನ್ನುವ ಒಂದು ಪಾಠವೂ ಇದೆ. ಅಂದರೆ ಪುಸ್ತಕಾರಿ ಇಲ್ಲ ಪುಸ್ತಕಾದಿ ಶಂಖಾಕ್ಷಾಯುಧಧಾರಿಣಂ. ಅಲ್ಲಿ ಅರಿ ಅಂದರೆ ಚಕ್ರ ಅಂತೇಳಿ, ಆದಿ ಅಂದರೆ ಮುಂತಾದಂತಹ ಅಂತೇಳಿ. ಸೊ ಈ ಎಲ್ಲವನ್ನು ಭಗವಂತ ಧಾರಣೆ ಮಾಡಿದ್ದಾನೆ, ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ವಿಧವಾಗಿ ಧಾರಣೆ ಮಾಡಿದ್ದಾನೆ. ಸೊ ಎಲ್ಲವನ್ನು ಧಾರಣೆ ಮಾಡುವ ಪರಮಾತ್ಮನ ಚಿಂತನೆ. ಆದ ಮೇಲೆ ಆನಂದ ಮದರಂ ನಿತ್ಯಂ ಆತ್ಮೇಶ ಮಮಿತದ್ಯುತಿಂ ವಂದೇ ವಿಶ್ವಸ್ಯ ಪಿತರಂ ವಿಷ್ಣುಂ ವಿಶ್ವೇಶ್ವರಂ ಸದಾ, ಅದು ಐದನೇ ಶ್ಲೋಕ. ಅದನ್ನು ನೋಡಿದ್ದೀವಿ ನಾವು. ಅಮಂದಾನಂದ ಸಂದೋಹ ಸಂತೋಷಿತ ಜಗತ್ತಯಂ ನಾರಾಯಣ ಮಣೀಯಾಂ ಸಂ ವಂದೇ ದೇವಂ ಸದಾತನಂ, ಅದು ಆರನೇ ಶ್ಲೋಕ. ಅದನ್ನು ನೋಡಿದ್ದೀವಿ. ಸೂರ್ಯಮಂಡಲ ಮಧ್ಯಸ್ಥಂ ವರಾಭಯ ಕರೋದ್ಯತಂ ಸೂರ್ಯಾಮಿತ ದಿತಿಂ ವಂದೇ ನಾರಾಯಣ ಮನಾಮಯಂ, ಅದು ಏಳನೇ ಶ್ಲೋಕ. ಅದನ್ನು ನೋಡಿದ್ದೀವಿ. ಎಂಟನೇ ಶ್ಲೋಕ. ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರವಿತಾಮಹಂ ನಾನಾರೂಪ ಮದಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ. ಇಲ್ಲಿ ವಿಶ್ವಾಕರಂ ವಿಶ್ವಾಕಾರಂ ಅನ್ನುವ ಎರಡು ಪಾಠಗಳಿದೆ. ಎರಡರ ಅರ್ಥ ಚಿಂತನೆ ಮಾಡೋಣ. ಸೊ ವಿಶ್ವಂ ವಿಶ್ವಾಕರಂ ಒಂದೇ ಇಲ್ಲ ವಿಶ್ವಂ ವಿಶ್ವಾಕಾರಂ ಒಂದೇ ವಿಶ್ವಸ್ಯ ಪ್ರವಿತಾಮಹಂ ನಾನಾರೂಪ ಮದಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ ಅಂತೇಳಿ. ಈ ವಿಶ್ವಂ ವಿಶ್ವನಾಮಕ ಪರಮಾತ್ಮ, ಇದು ಪ್ರಸಿದ್ಧವಾಗಿ ಭಗವಂತ ಎಲ್ಲವನ್ನೂ ನೇಮನ ಮಾಡುವವನು. ವಿಶ್ವ ಅಂದ್ರೆ ಎಲ್ಲವೂ ಅಂಥೇಳಿ, ಸಮಸ್ತ ಜಗತ್ತು, ಸಮಸ್ತ ಬ್ರಹ್ಮಾಂಡ, ಇಲ್ಲ ಸಮಸ್ತವು ಅನ್ನುವ. ಸೊ ಎಲ್ಲವನ್ನು ನೇಮನ ಮಾಡ್ತಾನೆ. ಈ ಬ್ರಹ್ಮಾಂಡವನ್ನು ವಿಶ್ವ ನಿಯಾಮಕನಾದ್ದರಿಂದ ವಿಶ್ವ ಜಾಗೃತ ಅವಸ್ಥಾ ಪ್ರೇರಕ ವಿಶ್ವನಾಮಕನಾದ ಪರಮಾತ್ಮ. ಈ ವಿಧವಾಗಿ ವಿಶ್ವನಾಮಕ ಪರಮಾತ್ಮನ ಚಿಂತನೆಯನ್ನು ಮಾಡುವಾಗ ಅವಿಶ್ವ ಅನ್ನುವುದಕ್ಕೆ ಇನ್ನು ವಿಶೇಷ ಅರ್ಥಗಳು ಕೂಡ ವಿನಾ ಶ್ವೇತೇತಿ ವಿಶ್ವ ಅಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ಬೃಹತ್ಕಾರೋ ಭೂತ ಭವತ್ ಪ್ರಭು ಅಂತ ಶುರು ಆಗುತ್ತೆ. ಅಲ್ಲಿ ವಿಶ್ವ ಅನ್ನುವ ಶಬ್ದದಿಂದ ವಿಷ್ಣು ಸಹಸ್ರನಾಮ ಶುರು ಆಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲು ಬರುವಂತಹ ಈ ವಿಶ್ವ ಶಬ್ದಕ್ಕೆ ಒಂದು ವಿಶೇಷ ಅರ್ಥವು ಒಂದು ಇದೆ, ಅನೇಕ ಅರ್ಥಗಳಿದೆ. ಸೊ ಆ ವಿಶೇಷ ಅರ್ಥ ಒಂದೇನೆಂದ್ರೆ ವಿನಾ ಶ್ವೇಯತೆ, ವಿ ಇಂದ ಹೋಗುವವನು, ಸ್ವ ಅಂದ್ರೆ ಹೋಗುವುದು, ಶ್ವೇತೆ ಗಚ್ಚತಿ. ಸೊ ವಿ ಅಂದ್ರೆ ಪಕ್ಷಿ ಅಂತ ಅರ್ಥ. ವಿ ನಾ ಅಂದ್ರೆ ಪಕ್ಷಿಯಿಂದ, ಪಕ್ಷಿ ಮೇಲೆ ಪಕ್ಷಿಯನ್ನು ವಾಹನವಾಗಿ ಮಾಡಿಕೊಂಡು, ಗರುಡ ವಾಹನ ಅನ್ನುವ. ಸೊ ಗರುಡನನ್ನು ವಾಹನವಾಗಿ, ಪಕ್ಷಿರಾಜನಾದ ಗರುಡನನ್ನು ವಾಹನವಾಗಿ ಮಾಡಿಕೊಂಡು ಓಡಾಡುವವನು ಭಗವಂತ. ಅಂದ್ರೆ ಅವನಿಗೆ ಎಲ್ಲಾ ಕಡೆ ಓಡಾಡಬೇಕಂದ್ರೆ ಗರುಡನ ಅವಶ್ಯಕತೆ ಇದೆಯಾ ಅಂದ್ರೆ, ಭಗವಂತ ಗರುಡಾಂತರ್ಗತನಾಗಿ ಅವನು ಒಂದು ರೂಪದಲ್ಲಿ ಇದ್ದಾನೆ, ತನ್ನನ್ನು ತಾನೇ ಹೊತ್ತುಕೊಂಡು ಹೋಗ್ತಾನೆ ಪರಮಾತ್ಮ. ಅವನಿಗೆ ಗರುಡನ ಅವಶ್ಯಕತೆ ಇಲ್ಲ, ಗರುಡನಿಗೆ ಪರಮಾತ್ಮನ ಅವಶ್ಯಕತೆ ಇದೆ ಹೊತ್ತು ಪರಮಾತ್ಮನಿಗೆ ಗರುಡನ ಅವಶ್ಯಕತೆ ಇಲ್ಲ. ಆದ್ದರಿಂದ ವಿನಾ ವಿ ನಾಮಕನಾದ ಗರುಡನಿಂದ ಎಲ್ಲ ಕಡೆ ಆ ಗರುಡನನ್ನು ಅನುಗ್ರಹ ಮಾಡುವುದಕ್ಕಾಗಿ ಗರುಡನ ಮೇಲೆ ಏರಿ ಭಗವಂತ ಸರಿಸುತ್ತಾನಾದ್ದರಿಂದ ವಿಶ್ವ ವಿನಾ ಶ್ವಯತೆ ಗಚ್ಚತಿ ಅಂತೇಳಿ ಆ ಅರ್ಥವನ್ನು ಕೂಡ ವಿಶ್ವ ಶಬ್ದಕ್ಕೆ ಹೇಳಬಹುದು. ಹೀಗೆ ಆ ವಿಶ್ವನಾಮಕನಾದ ಪರಮಾತ್ಮ ಅವನು ವಿಶ್ವಾಕರನೂ ಆಗಿದ್ದಾನೆ, ಇಲ್ಲ ವಿಶ್ವಾಕಾರ, ಆಕರ ಆಕಾರ ಅನ್ನುವ ಎರಡು ಅರ್ಥಗಳನ್ನು ನೋಡೋಣ. ವಿಶ್ವಸ್ಯ ಆಕರ ಇವ ಆಕರ ಅಂತೇಳಿ, ಆಕರ ಅಂತ ಹೇಳಿದ್ರೆ ಜಲಾಕರ, ಆಕರ ಅಂದ್ರೆ ಆಶ್ರಯ ಅಂತ ಅರ್ಥ, ತುಂಬಾ ಇರುವಂತಹದ್ದು ಇಲ್ಲ ಆಶ್ರಯವಾಗಿರುವಂತಹದ್ದು. ವಿಶ್ವವೆಲ್ಲ ತುಂಬಿದ್ದಾನೆ ವಿಶ್ವಾಕರ, ಇಲ್ಲ ವಿಶ್ವ ಅದಕ್ಕೆ ಆಶ್ರಯನಾಗಿದ್ದಾನೆ. ವಿಶ್ವಸ್ಯ ಆಶ್ರಯ ಆಕರ ಆಶ್ರಯ. ಸೊ ವಿಶ್ವಕ್ಕೆ ಆಕರನಾಗಿ ಆಶ್ರಯಭೂತನಾಗಿದ್ದಾನೆ, ಆದ್ದರಿಂದ ಅವನು ವಿಶ್ವಾಕರ, ವಿಶ್ವಕ್ಕೆ ಆಶ್ರಯಭೂತನಾದವನು ಅನ್ನುವ ಅರ್ಥ ವಿಶ್ವಾಕರ. ಇಲ್ಲ ಆಕರ ಅಂತ ಹೇಳಿದ್ರೆ ಆಕರ ಚೆನ್ನಾಗಿ ಕರ ಕರೋತಿ ಅಂತೇಳಿ, ಆ ಸಮಂತಾತ್. ಸೊ ಚೆನ್ನಾಗಿ ಮಾಡುವವನು ಅಂದ್ರೆ ಈ ಜಗತ್ತನ್ನು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ, ಅದನ್ನ ವಿಶ್ವವನ್ನು ಆ ಸಮಂತಾತ್ ಕರ ಕರೋತಿ, ವಿಶ್ವವನ್ನು ಚೆನ್ನಾಗಿ ಸೃಷ್ಟಿ ಮಾಡಿದವನು, ವಿಶ್ವ ಸೃಷ್ಟಿಕರ್ತ ಅನ್ನುವ ಅರ್ಥ ವಿಶ್ವಾಕರ. ಇಲ್ಲ ಕರ ಅಂದ್ರೆ ಕಾರಣ, ಕರ ಮಾಡುವುದು, ಯಾವುದರಿಂದ ಮಾಡಲ್ಪಡುತ್ತೋ ಅದು ಕಾರಣ, ಕಾರಣ ಅನ್ನುವ ಅರ್ಥ ಕರ ಶಬ್ದಕ್ಕೆ. ಆ ಕರ ಅವನು ಈ ವಿಶ್ವಕ್ಕೆ ಮೂಲ ಕಾರಣನಾಗಿದ್ದಾನೆ, ಆ ಸಮಂತಾತ್ ಮೂಲ. ಸೊ ಅದರಿಂದ ವಿಶ್ವಕ್ಕೆ ಆ ಕರ ಆ ಕಾರಣ, ವಿಶ್ವಕ್ಕೆ ಮೂಲ ಕಾರಣನಾಗಿದ್ದಾನೆ, ಆದಿ ಕಾರಣನಾಗಿದ್ದಾನೆ. ಆದ್ದರಿಂದ ವಿಶ್ವ ಆ ಅರ್ಥವನ್ನು ಕೂಡ ನಾವು ನೋಡಬಹುದು. ಸೊ ವಿಶ್ವ ಇತಿ ಆಕ್ರಿಯತೆ ಯತಃ, ವಿಶ್ವವನ್ನು ಸೃಷ್ಟಿ ಮಾಡಿದವನು ವಿಶ್ವ ನಾಮ ಇತಿ ಯಾವತ್, ವಿಶ್ವ ನಾಮಕನಾಗಿದ್ದಾನೆ, ವಿಶ್ವ ಆಕರ ವಿಶ್ವನಾಮಕನಾಗಿದ್ದಾನೆ ಅಂತೇಳಿ ಆ ಅರ್ಥದಿಂದ. ಇಲ್ಲ ವಿಶ್ವಾಕಾರ ಅಂತ ಪಾಠ ತಗೊಂಡ್ರೆ ವಿಶ್ವಾಕಾರಂಬ ಅಂತೇಳಿ, ವಿಶ್ವದ ಆಕಾರದಲ್ಲಿ ಅಂದ್ರೆ ವಿಶ್ವದ ಒಳಗೆ ವ್ಯಾಪ್ತನಾಗಿ ವಿಶ್ವಾಕಾರನಾಗಿ ವಿಶ್ವದ ಆಕಾರದಲ್ಲಿ ಇದ್ದು ಈ ಜಗತ್ತಿನ ಒಳಗೆ ವ್ಯಾಪ್ತನಾಗಿದ್ದಾನೆ ಅನ್ನುವ ಅರ್ಥ. ಸೊ ಈ ಭಗವಂತ ಈ ವಿಶ್ವವೆಲ್ಲವೂ ವ್ಯಾಪಿಸಿ ಅದರ ಒಳಗೆ ನೆಲೆಸಿದ್ದಾನೆ, ಆದ್ದರಿಂದ ವಿಶ್ವಾಕಾರ ವಿಶ್ವಾಕಾರಂಬ ಅಂತೇಳಿ. ಅಂದ್ರೆ ಪುರುಷತ್ವದಲ್ಲಿ ಬರ್ತದೆ ಸಭೂಮಿ ವಿಶ್ವತೋ ವೃತ್ವ ಅತ್ಯತಿಶಾಂಗುಳಂ ಅಂತೇಳಿ. ಈ ಭೂಮಿ, ಭೂಮಿ ಅಂತ ಹೇಳಿದ್ರೆ ಭೂತತ್ವ, ಈ ಎಲ್ಲ ಜಸ್ಟ್ ಅರ್ಥ ಅಂತ ಮಾತ್ರ ಅಲ್ಲ, ಭೂಮಿ ಅಂತ ಹೇಳಿದ್ರೆ ಭೂತತ್ವ ಎಲ್ಲವೂ ಕೂಡ, ಈ ಭೂಮಿ ಎಲ್ಲವನ್ನು ಸಮಸ್ತ ಬ್ರಹ್ಮಾಂಡವನ್ನು ಕೂಡ ವಿಶ್ವತಃ ಸಭೂಮಿ ವಿಶ್ವತೋ ವೃತ್ವ, ವಿಶ್ವ ಎಲ್ಲ ಕಡೆಯಿಂದಲೂ ಈ ಭೂಮಿಯನ್ನು ಆವರಿಸಿದ್ದಾನೆ. ಅಂದ್ರೆ ಅದರ ಒಳಗೆ ಆ ಆಕಾರದಲ್ಲಿ ತುಂಬಿರುವುದು ಒಂದು, ಅದರ ಹೊರಗೆ ಆ ಆಕಾರದಲ್ಲಿದ್ದು ಅದಕ್ಕೆ ಒಂದು ಶೇಪ್ ಕೊಡುವಂತಹದ್ದು, ಅದನ್ನು ಆಶ್ರಯಭೂತನಾಗಿ ಈ ವಿಶ್ವಕ್ಕೆ ಸುತ್ತುವರಿಯಲ್ಪಟ್ಟವನಾಗಿರ್ತಾನೆ. ವಿಶ್ವವನ್ನು ಸುತ್ತಿಸಿ ಅದರ ಎಲ್ಲಾ ಕಡೆಯಿಂದಲೂ ಸುತ್ತಿ ಅದನ್ನು ಆವರಿಸಿಕೊಂಡು ಇರ್ತಾನೆ. ಆದ್ದರಿಂದ ವಿಶ್ವಾಕಾರ, ವಿಶ್ವವನ್ನು ಆವರಿಸಿಕೊಂಡು ಅದರ ಆಕಾರದಲ್ಲಿ ಅದರ ಸುತ್ತು ಹೊರಗೇನೂ ಇರ್ತಾನೆ, ಒಳಗೂ ಹೊರಗೂ ಇರ್ತಾನೆ. ಆದ್ದರಿಂದ ವಿಶ್ವಾಕಾರ ಅಂತೇಳಿ. ಆದ್ದರಿಂದ ಶ್ರುತಿ ವಾಕ್ಯ ಸಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ ಇತಿ ಶ್ರೂಯತೆ, ಶ್ರುತಿ ವಾಕ್ಯವು ಪುರುಷಸೂಕ್ತದಲ್ಲಿ ಹೊರಟಿದೆ. ಅದೇ ವಿಧವಾಗಿ ವಿಶ್ವ ಆಕಾರದಲ್ಲಿದ್ದಾನೆ ಅಂತ ಹೇಳಿದ್ರೆ ಅದರ ಒಳಗೆ ಒಳಗೂ ಹೊರವಿದ್ದಾನೆ ಅಂತ ಹೇಳಿದ್ರೆ ಹೇಗಿದ್ದಾನೆ ಪರಮಾತ್ಮ ಅಂದ್ರೆ ಸರ್ವತ್ರ ಪ್ರವೇಶನಾದ ವಿಶ್ವಪದ ಎಲ್ಲದರ ಒಳಗೂ ಅಂದ್ರೆ ಪ್ರಪಂಚದ ಒಳಗೆ ವ್ಯಾಪ್ತನಾಗಿ ಪ್ರಪಂಚ ಆಕಾರದಲ್ಲಿ ಇರುವುದು ಒಂದು. ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದೆ, ಈ ಪ್ರಪಂಚದಲ್ಲಿರುವ ಅಣುವಣು ಹಿಡಿಕೊಂಡು ಬೃಹತ್ತಾದ ದೊಡ್ಡ ದೊಡ್ಡ ವಸ್ತುಗಳು, ಬೆಟ್ಟಗಳು, ಬ್ರಹ್ಮಾಂಡವೆಲ್ಲ ವ್ಯಾಪಿಸಿದ ಅನೇಕ ವಸ್ತುಗಳಿವೆ. ಪ್ರತಿಯೊಂದು ವಸ್ತು ಒಳಗೂ ಕೂಡ ವಿಶ್ವದ ಒಳಗಿರುವ ಪ್ರತಿಯೊಂದು ವಸ್ತು ಒಳಗೂ ಕೂಡ ಭಗವಂತ ವ್ಯಾಪಿಸಿ ಇದ್ದಾನೆ. ಆದ್ದರಿಂದ ವಿಶ್ವಾಕಾರ ಅಂದ್ರೆ ಅವನು ಈ ವಿಶ್ವವನ್ನು ವ್ಯಾಪಿಸಿರುವುದು ಹೇಗೆ ಅಂದ್ರೆ ಪ್ರತಿಯೊಂದು ವಸ್ತು ಒಳಗಿದ್ದಾನೆ. ಅದು ಹೇಗೆ ಅಂದ್ರೆ ತತ್ಸೃಷ್ಟ ತದೇವಾನು ಪ್ರಾವಿಶತ್ ಅಂತ ಹೇಳಿ ಅದು ಕೂಡ ಸ್ತುತಿವಾಕ್ಯ ಹೊಂದಿದೆ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಅದರ ಒಳಗೆ ಪ್ರವೇಶ ಮಾಡಿದ ಅಂತೇಳಿ. ಸೃಷ್ಟಿ ಮಾಡಿದ ಮೇಲೆ ಪ್ರವೇಶ ಮಾಡಿದ ಅಂದ್ರೆ ಅದಕ್ಕೆ ಮುಂಚೆ ದೇವರು ಇದ್ದಿಲ್ಲವಾ ಅಂದ್ರೆ ಇದ್ದ ಒಂದು ರೂಪದಿಂದ ಯಾವತ್ತೂ ಎಲ್ಲದರೊಳಗೆ ಇದ್ದಾನ. ಅವನಿಲ್ಲದೆ ಇರುವ ವಸ್ತುವೇ ಇಲ್ಲ ಈ ಪ್ರಪಂಚದ ಒಳಗೆ. ಸೃಷ್ಟಿ ಮಾಡಿದಾಗ ಒಂದು ರೂಪದ ಒಳಗೆ ಅದರ ಒಳಗೆ ಆಲ್ರೆಡಿ ಇದ್ದ ಭಗವಂತ, ಮತ್ತು ಸೃಷ್ಟಿ ಮಾಡಿದ ನಂತರ ಇನ್ನೊಂದು ರೂಪದಿಂದ ಅದರ ಒಳಗೆ ಪ್ರವೇಶ ಮಾಡಿದ. ಅದನ್ನು ಸೃಷ್ಟ ತದೇವಾನು ಪ್ರವೇಶತೆ ಅಂತೇಳಿ. ಸೊ ಈ ವಿಧವಾಗಿ ಭಗವಂತ ವಿಶ್ವಾಕಾರ ಎಲ್ಲವನ್ನು ಸೃಷ್ಟಿ ಮಾಡಿ ಅದರ ಒಳಗೆ ಪ್ರವೇಶ ಮಾಡಿದ. ಅವನು ವಿಶ್ವ ನಾಮಕನಾಗಿದ್ದಾನೆ. ವಿಶ್ವ ಆಕಾರ ವಿಶ್ವ ನಾಮಕನಾಗಿದ್ದಾನೆ. ವಿಶ್ವ ಪದದಿಂದ ಹುಟ್ಟಿರುವಂತಹ ವಿಶ್ವ ಪದೋದಿತಂ ಅಪಿ ಆತ್ಮಾನಂ ವಿಶ್ವಂ ಅಂತೇಳಿ. ಸೊ ಇಲ್ಲಿ ಒಂದು ಭಗವಂತ ವಿಶ್ವಾಕಾರನಾಗಿದ್ದಾನೆ ಅಂದ್ರೆ ವಿಶ್ವವೇ ಭಗವಂತನಾಗಿದ್ದಾನೆ. ಈ ಜಗತ್ತಕ್ಕೆ ಅಭಿನ್ನವಾದ ಭಗವಂತನ ಸ್ವರೂಪ ಇದೆಯೋ ಅಂದ್ರೆ ಜಗತ್ತು ಭಗವಂತ ಎರಡು ಅಭಿನ್ನವಾದದ್ದು ಅಭೇದ ಇದೆಯೋ ಅಂತ ಹೇಳಿದರೆ ಅದಕ್ಕೆ ಸಮಾಧಾನವಾಗಿ ಇದೇ ಶ್ಲೋಕದಲ್ಲಿ ವಿಶ್ವಾತ್ಮಾನಂ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾನೆ. ಈ ಜಗತ್ತಿನ ಆಕಾರದಲ್ಲಿ ಇದ್ದರೂ, ಈ ಜಗತ್ತಿನ ಒಳಗೆ ವ್ಯಾಪಿಸಿ ಜಗತ್ತಿನಂತೆ ಆಕಾರದಲ್ಲೇ ಇದ್ದರೂ ಕೂಡ ಅವನು ಈ ವಿಶ್ವಕ್ಕೆ ಅಭಿನ್ನನಾಗಿ ಇಲ್ಲ. ವಿಶ್ವಕ್ಕಿಂತಲೂ ಬೇರೆಯಾಗಿಯೇ ಇದ್ದಾನೆ. ವಿಶ್ವ ಅಭಿನ್ನನಲ್ಲ. ಆದ್ದರಿಂದ ವಿಶ್ವಾತ್ಮಾನಂ ಅಂದ್ರೆ ವಿಶ್ವಕ್ಕೆ ಒಡೆಯ, ಸ್ವಾಮಿಯಾಗಿದ್ದಾನೆ. ಅಂದ್ರೆ ವಿಶ್ವಕ್ಕೆ ಸ್ವಾಮಿಯಾಗಿದ್ದಾನೆ ಅಂದ್ರೆ ವಿಶ್ವ ಬೇರೆ, ತಾನು ಬೇರೆ. ಸ್ವಾಮಿ ಸೇವಕ, ಈ ವಿಶ್ವವೂ ಅವನ ಸೇವಕ. ಅದರ ಒಳಗೆ ತಾನು ಇರುವಾಗ ಅದನ್ನು ನೇಮನ ಮಾಡ್ತಾ ಇದ್ದಾನೆ. ಆದ್ದರಿಂದ ವಿಶ್ವಸ್ಯ ಆತ್ಮ, ಅವನು ಈ ಭಗವಂತ ವಿಶ್ವಕ್ಕೆ ಆತ್ಮ ಸ್ವರೂಪನಾಗಿದ್ದಾನೆ ಅಂದ್ರೆ ವಿಶ್ವಕ್ಕೆ ಒಡೆಯನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಅವನು ವಿಶ್ವ ಆಕಾರನಾಗಿದ್ದರೂ ವಿಶ್ವವೇ ಅವನಲ್ಲ. ವಿಶ್ವ ಆತ್ಮನಾಗಿದ್ದಾನೆ ಅಂದ್ರೆ ವಿಶ್ವಕ್ಕೆ ಒಡೆಯನಾಗಿ ಸ್ವಾಮಿಯಾಗಿದ್ದಾನೆ ಅನ್ನುವುದು ಹೇಳುವುದರ ಮೂಲಕವಾಗಿ ವಿಶ್ವಾತ್ಮಾನಂ ಅನ್ನುವ ಶಬ್ದದಿಂದ ವಿಶ್ವಕ್ಕಿಂತಲೂ ಭಿನ್ನ ಸ್ವರೂಪನಾಗಿದ್ದಾನೆ, ಬೇರೆಯಾಗಿದ್ದಾನೆ ಅನ್ನುವುದು ನಮಗೆ ಇಲ್ಲಿ ಸ್ಫುಟವಾಗುತ್ತೆ, ಸ್ಪಷ್ಟವಾಗುತ್ತೆ. ಹೀಗೆ ವಿಶ್ವಂ ವಿಶ್ವಾಕಾರಂ ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರವಿತಾಮಹಂ ಅಂತೇಳಿ. ಅವನು ವಿಶ್ವಸ್ಯ ಪ್ರವಿತಾಮಹಂ, ಈ ಸಮಸ್ತ ಪ್ರಪಂಚಕ್ಕೂ ಪ್ರಪಿತಾಮಹನಾಗಿದ್ದಾನೆ. ಅವನು ವಿಶ್ವಕ್ಕೆ ಪಿತನೂ ಹೌದು, ಪ್ರಪಿತನೂ ಹೌದು, ಪಿತಾಮಹನೂ ಹೌದು, ಪ್ರಪಿತಾಮಹನೂ ಹೌದು. ಎಲ್ಲ ವಿಧವಾಗಿ ಅವನು ಎಲ್ಲರ ಅಂದ್ರೆ ಈ ಜಗತ್ತಿನ ತಂದೆ. ಅವನು ಜಗತ್ತಿನ ಸೃಷ್ಟಿ ಮಾಡಿದ, ಅದರಿಂದ ಈ ಸಮಸ್ತ ಪ್ರಪಂಚಕ್ಕೂ ಅವನು ತಂದೆಯಾಗಿದ್ದಾನೆ. ಇಲ್ಲ, ಅವನು ಪ್ರಪಿತಾಮಹ ಅಂತ ಹೇಳಿದರೆ ಹೇಗೆ ಪ್ರಪಿತಾಮಹ? ಪಿತ ಅಂದ್ರೆ ತಂದೆ, ಪಿತಾಮಹ ಅಂದ್ರೆ ತಂದೆಯೇ ತಂದೆ, ಪ್ರಪಿತಾಮಹ ಅಂದ್ರೆ ತಂದೆಯೇ ತಂದೆಯೇ ತಂದೆ. ಅಂದ್ರೆ ಮೂರು ಲೆವೆಲ್ಸ್ ಹೇಳುವುದರ ಮೂಲಕವಾಗಿ ಅನಂತ ಲೆವೆಲ್ಸ್ ಕೂಡ ಅವನು ತಂದೆಯೂ ಹೌದು, ತಂದೆಯೇ ತಂದೆಯೂ ಹೌದು, ತಂದೆಯೇ ತಂದೆಯೇ ತಂದೆಯೂ ಹೌದು, ತಂದೆಯೇ 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 ತಂದೆಯೂ ಹೌದು. ಹೀಗೆ ಅನಂತ ವಿಧವಾಗಿಯೂ ತಂದೆನಾಗಿದ್ದಾನೆ. ಅಂದ್ರೆ ಡಿಫರೆಂಟ್ ಲೆವೆಲ್ಸ್ ನಲ್ಲಿ ಭಗವಂತ ಈ ಜಗತ್ತಿಗೆ ನಿಯಮನ ಮಾಡುವ ರೀತಿ ಅನೇಕ ರೀತಿಯಾಗಿ ನಿಯಮನ ಮಾಡ್ತಾನೆ. ಅಂದ್ರೆ ನಾವು ತಾರತಮ್ಯವನ್ನು ತಿಳಿದಾಗ ಅವನು ತನ್ನಕ್ಕಿಂತ ಕಳಗಿರುವವನು ಡೈರೆಕ್ಟ್ ಆಗಿ ನಿಯಮನ ಮಾಡ್ತಾನೆ. ಒಬ್ಬೊಬ್ಬರ ಮೂಲಕವಾಗಿಯೂ ನಿಯಮನ ಮಾಡ್ತಾನೆ. ಆದ್ದರಿಂದ ಎಲ್ಲ ವಿಧವಾಗಿ ನಿಯಮನ ಮಾಡ್ತಾನೆ. ಆದ್ದರಿಂದ ಪ್ರಪಿತಾಮಹ ಅನ್ನು ಹೇಳುವುದರ ಮೂಲಕವಾಗಿ ಎಲ್ಲ ವಿಧವಾದ ತಂದೆಯ ರೂಪಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಆದ್ದರಿಂದ ನಾನಾ ರೂಪಂ ಅಜಂ ನಿತ್ಯಂ ಅಂತೇಳಿ ಅವನು ನಾನಾ ರೂಪನಾಗಿದ್ದಾನೆ. ಅಂದ್ರೆ ಅನೇಕ ರೂಪಗಳು, ಅನಂತಾನಂತ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಅನಂತ ರೂಪಿಣಾದಕ್ಕೆ ಪರಮಾತ್ಮನೇ ಸಹಸಮೇಕ ರೂಪಿಣೇ ದಶ ರೂಪಿಣೇ ಸದಸಹಸ್ರ ರೂಪಿಣೇ ಅವಿಕಾರಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತ ತನವೇ ನಮಃ ಅಂತೇಳಿ ಹೇಳುವಾಗ ಅನಂತ ರೂಪ, ಅವನು ನಾನಾ ರೂಪ, ಅನಂತ ರೂಪಗಳು ಧಾರಣೆ ಮಾಡಿದ್ದಾನೆ. ಅಜಂ ಜ ಅಂದ್ರೆ ಹುಟ್ಟು, ಅಜ ಅಂದ್ರೆ ಹುಟ್ಟಿಲ್ಲದವನು. ಆದ್ದರಿಂದ ಅವನು ಅಜಶಬ್ದ ವಾಚ್ಯ ಅಂದರೆ ಹುಟ್ಟಿಲ್ಲದವನು ಅನ್ನುವ ಅರ್ಥದಲ್ಲಿ ಅಜಶಬ್ದ ಬ್ರಹ್ಮದೇವರಿಗಿದೆ. ಬ್ರಹ್ಮದೇವರಿಗೆ ಅಜ ಅಂತ ಹೇಳಿದಾಗ ಅವನು ಅಜ ಅಂದ್ರೆ ಆ ನಾಮಕ ಪರಮಾತ್ಮನಿಗೆ ಹುಟ್ಟಿದವನು. ಆದ್ದರಿಂದ ಬ್ರಹ್ಮದೇವರು ಅಜ. ಆದ್ರೆ ಪರಮಾತ್ಮ ಅಜ ಅಂತ ಹೇಳಿದ್ರೆ ಅವನು ಹುಟ್ಟಿಲ್ಲದವನು, ನ ಜಾಯತೆ ಇತಿ ಅಜ. ಆದ್ದರಿಂದ ಹುಟ್ಟಿಲ್ಲದವನು, ಆದ್ದರಿಂದ ಅವನು ಅಜಶಬ್ದ ವಾಚ್ಯನಾಗಿದ್ದಾನೆ. ಹೀಗೆ ಅಜಶಬ್ದ ವಾಚ್ಯನಾಗಿರುವಂತಹ ಪರಮಾತ್ಮ ಅವನು ನಿತ್ಯಂ, ನಿತ್ಯೋ ನಿತ್ಯಾನಾಂ ಅಂತ ಹೇಳಿದಂತೆ ಅವನು ಸನಾತನ ಯಾವಾಗಲೂ ಇರುವವನು, ಎಟರ್ನಲ್. ಆದ್ದರಿಂದ ನಿತ್ಯ ಶಬ್ದ ವಾಚ್ಯನಾಗಿದ್ದಾನೆ. ನಿತ್ಯವಾದ ವಸ್ತುಗಳು ಇನ್ನು ಬೇರೆ ಅನೇಕ ಇದ್ದರೂ ಕೂಡ ಸ್ವತಂತ್ರವಾಗಿ ನಿತ್ಯತ್ವವನ್ನು ಪಡೆದವನು ಪರಮಾತ್ಮ ಒಬ್ಬನೇ. ಆಕಾಶವೂ ನಿತ್ಯ, ಕಾಲವೂ ನಿತ್ಯ, ಹೀಗೆ ಇತರ ನಿತ್ಯ ವಸ್ತುಗಳಿವೆ. ಆದರೆ ಅವೆಲ್ಲರ ನಿತ್ಯತ್ವವು ಕೂಡ ಭಗವಂತ ನಿಯಮನ ಮಾಡ್ತಾನೆ, ಅವನ ನಿತ್ಯತ್ವವನ್ನು ಯಾರು ನಿಯಮನ ಮಾಡೋದಿಲ್ಲ. ಆದ್ದರಿಂದ ನಿತ್ಯವಾದ ಅನೇಕ ವಸ್ತುಗಳನ್ನು ನಿಯಮನ ಮಾಡ್ತಾ ನಿತ್ಯೋ ನಿತ್ಯಾನಾಮ್ ಅಂತ ಹೇಳುವುದರ ಮೂಲಕವಾಗಿ ಎಲ್ಲ ನಿತ್ಯ ವಸ್ತುಗಳ ನಿಯಾಮಕನಾಗಿದ್ದು ತಾನು ಸ್ವತಂತ್ರವಾಗಿ ನಿತ್ಯನಾಗಿರುವಂತಹ ಅವನು. ಆದ್ದರಿಂದ ಅವನು ನಿತ್ಯ ಶಬ್ದವಾಚ್ಯನಾಗಿದ್ದಾನೆ. ಅಂತಹ ನಿತ್ಯ ನಾಮಕ ಪರಮಾತ್ಮ, ನಿತ್ಯ ಶಬ್ದವಾಚ್ಯನಾದ ಪರಮಾತ್ಮ, ಅವನು ವಿಶ್ವಾತ್ಮಾನಂ. ನಾವು ಮುಂಚೆ ನೋಡಿದ್ವಿ ವಿಶ್ವಾಕಾರಂ ಅಂತ ಹೇಳುವಾಗ ವಿಶ್ವಾತ್ಮಾನಂ ಜಗತ್ತಿಗೆ ಒಡೆಯನಾದಂತಹ ಸ್ವಾಮಿಯಾದಂತಹ ಪರಮಾತ್ಮನಿಗೆ ಪ್ರಜಾಪತಿಂ ಪ್ರಜಾಪತಿಂ ಅಂತ ಹೇಳಿ, ಪ್ರಜಾಪತಿ ಅಂತ ಹೇಳಿದ್ರೆ ಎಲ್ಲ ಪ್ರಜರಿಗೂ ಪತಿಯಾಗಿದ್ದಾನೆ. ಪ್ರಜಾಪತಿಂ ಪ್ರಕಶ್ಯೇನ ಜಾಯತೆ ಪ್ರಜಾಪತಿ ಅಂದ್ರೆ ಎಲ್ಲರೂ ಹುಟ್ಟುವಾಗ ಅವರ ಜೊತೆಲಿ ತಾನು ಯಾರು ಸ್ವತಂತ್ರವಾಗಿ ಹುಟ್ಟುವ ಸಾಮರ್ಥ್ಯ ಇಲ್ಲ, ಅವರನ್ನು ಹುಟ್ಟಿಸುವುದಕ್ಕಾಗಿ ತಾನು ಅವರ ಜೊತೆಲಿ ಹೇಳಿಕೊಂಡು ಹುಟ್ಟಿಸುವಂತೆ ಮಾಡ್ತಾನೆ. ಆದ್ದರಿಂದ ಎಲ್ಲರನ್ನು ಪ್ರಕಶ್ಯೇನ ಜಾಯತೆ ಎಲ್ಲರ ಜೊತೆಲಿ ಅವನು ಹುಟ್ಟು ಬರ್ತಾನೆ, ಇಲ್ಲ ಪ್ರಜಾ ಎಲ್ಲರ ಜೊತೆಲಿ ಎಲ್ಲರನ್ನು ಹುಟ್ಟಿಸುತ್ತಾನೆ, ಎಲ್ಲರೂ ಹುಟ್ಟುವಂತೆ ಮಾಡ್ತಾನೆ. ಆದ್ದರಿಂದ ಪ್ರಜಾ ಎಲ್ಲರೂ ಹುಟ್ಟುವಂತೆ ಮಾಡ್ತಾನೆ. ಅಂತಹ ಎಲ್ಲ ಪ್ರಜೆಗಳು ಎಲ್ಲರೂ ಹುಟ್ಟುವವರು ಎಲ್ಲರೂ ಪ್ರಜರು ಯಾರಿದ್ದಾರೋ ಅವರೆಲ್ಲರಿಗೂ ಒಡೆಯ ಪಾಲಕ, ಪ್ರಜಾಪತಿ ಪತಿ ಅಂದ್ರೆ ಪಾಲಕ, ಎಲ್ಲ ಪ್ರಜರಿಗೂ ಪಾಲಕ, ಎಲ್ಲರಿಗೂ ಜನನ ಕೊಡುವವನು, ಎಲ್ಲರ ಜನನಕ್ಕೂ ಕಾರಣಭೂತನಾದವನು, ಎಲ್ಲರೂ ಹುಟ್ಟುವಾಗ ಅವರ ಜೊತೆ ತಾನು ಹುಟ್ಟು ಬರ್ತಾನೆ. ಅಂದ್ರೆ ಭಗವಂತನಿಗೆ ಹುಟ್ಟಿ ಬರುವುದಂದ್ರೆ ಅವರನ್ನು ಹೇಳಿಕೊಂಡು ಬರ್ತಾನೆ, ಅವರು ಹುಟ್ಟುವಂತೆ ಮಾಡ್ತಾನೆ. ಆದ್ದರಿಂದ ಪ್ರಜಾಪತಿ ಅಂತ ಭಗವಂತನ ಹೆಸರು. ಸೊ ಅಂತಹ ಪ್ರಜಾಪತಿಯಾದ ಭಗವಂತನಿಗೆ, ಇಲ್ಲ ಪ್ರಜಾಪತಿ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನಿಗೆ ಪ್ರಜಾಪತಿ, ಪ್ರಜಾಪತಿಯನ್ನು ನಿಯಮನ ಮಾಡುವವನು ಅನ್ನುವ ಅರ್ಥದಲ್ಲಿ ಕೂಡ ಪ್ರಜಾಪತಿ, ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನನ್ನು ನಿಯಮನ ಮಾಡ್ತಾನೆ. ಆದ್ದರಿಂದಲೂ ಪ್ರಜಾಪತಿ ಶಬ್ದವಾಚ್ಯನಾದಂತಹ ಪರಮಾತ್ಮ ಅವನಿಗೆ ವಂದೇ ನಮಸ್ಕರಿಸುತ್ತಿದ್ದೇನೆ ಅಂತೇಳಿ ವಿಶ್ವಂ ವಿಶ್ವಾಕರಂ, ಇಲ್ಲ ವಿಶ್ವಂ ವಿಶ್ವಾಕಾರಂ ವಂದೇ ವಿಶ್ವಸ್ಯ ಕವಿತಾಮಹಂ ನಾನಾ ರೂಪಮದಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ ಅಂತ ಹೇಳಿ ಎಂಟನೇ ಶ್ಲೋಕದ ಅರ್ಥ. ಅದಾದ ಮೇಲೆ ಒಂಬತ್ತನೇ ಶ್ಲೋಕ, ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಪುರುಷಂ ಪ್ರಕೃತಿಸ್ಥಂ ಚ ವಂದೇ ವಿಷ್ಣು ಮದೋತ್ತಮಂ ಅಂತೇಳಿ, ಇದು ಒಂಬತ್ತನೇ ಶ್ಲೋಕ. ಇಲ್ಲಿ ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನಂ ಅಂತೇಳಿ, ಇಲ್ಲಿ ಕಾಲ ಅಂಥೇಳಿ ಹೇಳುವಾಗ ಕಾಲ ಅಂದ್ರೆ ಏನು, ಕಲನಾತ್ ಕಾಲ ಇಲ್ಲ ಅಂದ್ರೆ ಕಾಲ ಏನು ಮಾಡ ಟೈಮ್, ಅದು ಜಗತ್ತಿನಲ್ಲಿ ಸಂಹಾರ ಕಾರ್ಯ, ಕಾಲ ಅಂದ್ರೆ ಸಂಹಾರ ನೆನಪಿಗೆ ಬರುತ್ತೆ. ಕಾಲದಲ್ಲಿ ಎಲ್ಲವೂ ಸತ್ತು ಹೋಗತ್ತೆ. ನಮ್ಮೊಂದು ಸುಭಾಷದಲ್ಲಿ ಒಂದು ಬರುತ್ತೆ ಏನಂತ ಹೇಳಿದ್ರೆ, ಗಾಂತ ರಮಣೀಯಾನಿ ವಸ್ತೂನಿ ಕರುಣೋಜಿತ ಕಾಲ ಸಂಹರತೆ ನಿತ್ಯಂ ಅಭಾವಾದಿವ ತಕ್ಷುಷಃ ಅಂತೇಳಿ. ಕಾಲ ಎಷ್ಟು ಸುಂದರವಾದ ವಸ್ತುಗಳಾದಲೂ ಇಲ್ಲಿ ಪ್ರಪಂಚದಲ್ಲಿ ಎಲ್ಲವನ್ನೂ ಸಂಹಾರ ಮಾಡ್ತಾ ಹೋಗುತ್ತೆ. ಇವೆಂಚುವಲ್ ಆಗಿ ಎಲ್ಲವೂ ಒಂದು ಸೃಷ್ಟಿ ಮಾಡಲ್ಪಟ್ಟದ್ದೆಲ್ಲ ಕೂಡ ಸಂಹಾರ ಮಾಡಲ್ಪಡುತ್ತೆ. ಆದ್ದರಿಂದ ಎಷ್ಟು ರಮಣೀಯವಾಗಿ ಇರುವ ವಸ್ತುಗಳಾದರೂ ಕೂಡ ಕಾಲ ಅದರನ್ನು ಸಂಹಾರ ಮಾಡ್ತಾನೆ. ಅಂದ್ರೆ ಕಾಲ ಅಂದ್ರೆ ಸಂಹಾರ ಅಂತಾನೆ ನಮಗೆ ಇರುವ ತಿಳುವಳಿಕೆ. ಸೊ ಅದನ್ನೇ ಇಲ್ಲಿ ಹೇಳುತ್ತೆ, ಕಾಲ ಕಾಲಯತಿ ಸಂಹಾರ, ಅದಕ್ಕೆ ಕಾಲೋ ಭಗವಾನ್ ಇತಿ ಸಂಹರ್ತೃತ್ವ ವಿಚಾರ ಅಂತೇಳಿ. ಕಾಲ ವಿಚಾರ, ಸೊ ಕಾಲಾಕಾಲ ವಿಚಾರಾದಿ ಪ್ರಕಾಲಿತ ಸದಾತನ ಅಂದ್ರೆ ಕಾಲ ವಿಚಾರ, ಅಕಾಲ ವಿಚಾರ ಆದಿ ಮುಂತಾದಂತಹ ಅನೇಕ ವಿಚಾರಗಳನ್ನು ಪ್ರಕಾಲಿತ ಪ್ರಕಾಲ ಮಾಡುವಂತಹ ಸದಾತನಾದ ಪರಮಾತ್ಮ. ಅಂದ್ರೆ ಅರ್ಥ ಏನು, ಕಾಲ ಅಂದ್ರೆ ಸಂಹಾರ, ಅಕಾಲ ಅಂದ್ರೆ ಸಂಹಾರಕ್ಕೆ ಆಪೋಸಿಟ್ ಸೃಷ್ಟಿ ಅಂತೇಳಿ. ಅಕಾಲ ಅಂತ ಹೇಳಿದಾಗ ಸಂಹಾರ ವಿರುದ್ಧ ಸೃಷ್ಟಿ ಅಂತೇಳಿ. ಅದೇ ಹೇಗಿರಿ, ಕಾಲ ಅಂದ್ರೆ ಸಂಹಾರ, ಅಕಾಲ ಅಂದ್ರೆ ಕಾಲಕ್ಕೆ ಆಪೋಸಿಟ್ ಸೃಷ್ಟಿ ಅಂತ ಹೇಗೆ ಅರ್ಥ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಅದು ಶ್ರುತಿಯಲ್ಲಿ ಪ್ರಸಿದ್ಧವಾಗಿದೆ ಅಂತ ಹಾಗೆ ಅರ್ಥ ಮಾಡಬಹುದು ಅನ್ನೋದು. ಸದ್ಯಥಾ ಶ್ರುತವು ಅಸಂಭೂತಿ ರೀತಿ ಸಂಹಾರ ಉಚ್ಯತೆ ಅಂತೇಳಿ. ಈಶಾವಾಸ್ಯದಲ್ಲಿ ಬರುತ್ತೆ ಸಂಭೂತಿ ಅಸಂಭೂತಿ ಅಂತ ಬರುವಾಗ, ಸಂಭೂತಿ ಅಂದ್ರೆ ಸಮ್ಯಕ್ ಭವನ, ಸಂಭೂತಿ ಅಂದ್ರೆ ಸೃಷ್ಟಿ, ಅಸಂಭೂತಿ ಅಂದ್ರೆ ಆಪೋಸಿಟ್ ಆಫ್ ಸೃಷ್ಟಿ. ಅಲ್ಲಿ ಸಂಹಾರ ಅನ್ನುವ ಅರ್ಥ ಬರ್ತಾ ಇಲ್ಲವಲ್ಲ, ಅಂದ್ರೆ ಅಸಂಭೂತಿ ಅಂದ್ರೆ ಸಂಹಾರ ಅಂತ ಹೇಗೆ ಅರ್ಥ ಮಾಡ್ತೀರ ಅಂದ್ರೆ, ಸಂಭೂತಿಗೆ ವಿರುದ್ಧವಾಗಿರುವುದರಿಂದ ಅಸಂಭೂತಿ ಅಂದ್ರೆ ಸಂಹಾರ ಅಂತೇಳಿ. ಸೊ ಸಂಭೂತಿಗೆ ವಿರುದ್ಧವಾಗಿರುವ ಕಾರಣದಿಂದ ಅಸಂಭೂತಿಗೆ ಸಂಹಾರ ಅಂತ ಅರ್ಥ ಮಾಡಿದ್ರೆ, ಕಾಲ ಅಂದ್ರೆ ಸಂಹಾರ ಆದ್ರೆ ಕಾಲಕ್ಕೆ ವಿರುದ್ಧವಾಗಿರುವುದರಿಂದ ಅಕಾಲ ಅಂದ್ರೆ ಸೃಷ್ಟಿ ಅಂತೇಳಿ. ಸೊ ಆದ್ದರಿಂದ ಕಾಲ ವಿಚಾರ, ಭಗವಂತ ಸಂಹಾರಕರ್ತ ಅನ್ನುವ ವಿಚಾರ, ಅಕಾಲ ವಿಚಾರ ಅಂದ್ರೆ ಭಗವಂತ ಸೃಷ್ಟಿಕರ್ತ ಅನ್ನುವ ವಿಚಾರ. ಈ ವಿಚಾರ ಅಂದ್ರೆ ನಾವು ಭಗವಂತ ಸಂಹಾರಕರ್ತ ಅಂತ ವಿಚಾರ ಮಾಡಬೇಕು, ಭಗವಂತ ಸೃಷ್ಟಿಕರ್ತ ಅಂತಲೂ ವಿಚಾರ ಮಾಡಬೇಕು. ಇಷ್ಟೇ ಮಾಡಬೇಕಂದ್ರೆ ಆದಿ ಮುಂತಾದಂತಹ, ಅಂದ್ರೆ ನಾವು ನಾವು ಅಕಾಲ ವಿಚಾರ ಭಗವಂತ ಸೃಷ್ಟೃತ್ವ ವಿಚಾರ ಭಗವಂತ ಸಂಹಾರಕರ್ತೃತ್ವ ವಿಚಾರ ಅವುಗಳ ಜೊತೆಲಿ ಆದಿ ಪದದಿಂದ ನಾವೇನು ಮಾಡಬೇಕಂದ್ರೆ ಸೃಷ್ಟಿ ಸ್ಥಿತಿ ನಿಯಮನ ಇತ್ಯಾದಿ ನಾವು ಎಲ್ಲಿ ಅಸ್ತವಿಧ ವ್ಯಾಪಾರಗಳು ಹೇಳ್ತೀವಲ್ವ ಅವೆಲ್ಲವನ್ನು ಮಾಡಬೇಕು. ಸೃಷ್ಟಿ ಸ್ಥಿತಿ ಇಲ್ಲಿ ಸೃಷ್ಟಿ ಸಂಹಾರ ಸಂಹಾರ ಸೃಷ್ಟಿ ಹೇಳಿದ ಮೇಲೆ ಆದಿ ಪದದಿಂದ ಮಿಕ್ಕ ಆರು ಅಂದ್ರೆ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನೋ ಮಿಕ್ಕ ಆರು. ಸೊ ಒಟ್ಟಾರೆ ಎಂಟು ವ್ಯಾಪಾರಗಳು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಈ ವಿಧವಾಗಿ ಎಂಟು ವಿಧವಾದ ವ್ಯಾಪಾರಗಳು ಭಗವಂತ ಮಾಡ್ತಾನೆ ಅನ್ನೋ ವಿಚಾರವನ್ನು ನಾವು ಮಾಡಬೇಕು. ಆ ವಿಚಾರ ಮಾಡಬೇಕಂದ್ರೆ ನಾವು ಸ್ವತಂತ್ರರಲ್ಲವ, ನಮ್ಗೆ ಆ ವಿಚಾರ ಹೇಗೆ ಬರುತ್ತೆ ಅಂದ್ರೆ ಆ ವಿಚಾರ ನಮಗೆ ಬರುವಂತೆ ಮಾಡುವವನು ಪರಮಾತ್ಮ. ಆದ್ದರಿಂದ ಕಾಲ ಅಕಾಲ ವಿಚಾರ ಆದಿ ಪ್ರಕಾಲಿತ ಸದಾತನಂ, ಅವನು ಪ್ರಕಾಲಿತ ಪ್ರಕರ್ಷೇನ ಕಾಲಿತ ಕಲಾ ಅಂದ್ರೆ ಕಲ ಸಂಖ್ಯಾನೆ ಅಂತೇಳಿ, ಕಲ ಸಂಖ್ಯಾನ ಸಂಖ್ಯಾನ ಸಾಂಖ್ಯಂ ಸಾಂಖ್ಯಂ ಜ್ಞಾನಂ ಅಂತೇಳಿ. ಆದ್ದರಿಂದ ಕಲಶಬ್ದಕ್ಕೆ ಜ್ಞಾನ ಅನ್ನುವ ಜ್ಞಾನವಾದಿ ಕಲಶಬ್ದ. ಸೊ ಕಲಾ ಅಂದ್ರೆ ಜ್ಞಾನ ಪ್ರಜ್ಞಾನ ಸ್ಮರಣ ಎಲ್ಲವೂ ಕೂಡ. ಆದ್ದರಿಂದ ಅವನು ಪ್ರಕಾರಿತ, ನಮಗೆ ಆ ತಿಳುವಳಿಕೆ ಬರುವಂತೆ ಮಾಡ್ತಾನೆ, ಬಂದೆ ತಿಳುವಳಿಕೆ ನೆನಪಿಗೆ ಬರುವಂತೆಯೂ ಮಾಡ್ತಾನೆ. ಆದ್ದರಿಂದ ಅವನು ಈ ಕಾಲ ಅಕಾಲ ಆದಿ ವಿಚಾರಗಳ ಎಲ್ಲಾ ವಿಚಾರಗಳನ್ನು ಕೂಡ ಅವನ ಬಗ್ಗೆ ನಾವು ಆ ಚಿಂತನೆ ಆ ಸ್ಮರಣೆ ಮಾಡಬೇಕಂತ ಹೇಳಿದರೆ ಆ ಜ್ಞಾನ ನಮಗೆ ಕೊಟ್ಟು ಆ ನೆನಪು ನಮಗೆ ಕೊಟ್ಟು. ಸೊ ಮೊದಲು ಜ್ಞಾನ ಬರಬೇಕು, ಆದ್ದರಿಂದ ಅದು ತಿಳುವಳಿಕೆ ಬರುತ್ತೆ. ತಿಳುವಳಿಕೆ ಬಂದ ಮೇಲೆ ಅದು ಮತ್ತೆ ಹೇಳಲಿಕ್ಕೆ ನೆನಪುಗೆ ಬರಬೇಕು, ಆದ್ದರಿಂದ ಸ್ಮರಣೆ ಬರಬೇಕು ನೆನಪಿಗೆ ಬರಬೇಕು. ಆದ್ದರಿಂದ ಅದು ಕೂಡ ಪ್ರಕಾಲಿತ ಪ್ರಕರ್ಷವಾದಂತಹ ಕಲ ಜ್ಞಾನ ಕೊಡ್ತಾನೆ ಅಂದ್ರೆ ಅದನ್ನು ನಮಗೆ ತಿಳಿಯುವಂತೆ ಮಾಡಿ ನೆನಪಿಗೆ ಬರುವಂತೆ ಮಾಡಿ ಎಲ್ಲವನ್ನೂ ಮಾಡ್ತಾನ. ಆದ್ದರಿಂದ ಅವನು ನಮಗೆ ಸೃಷ್ಟಿ ಆದಿ ಅಷ್ಟಕರ್ತೃತ್ವ ವಿಚಾರ ರೂಪಯ ಮೀಮಾಂಸೆಯ ಬ್ರಹ್ಮಸೂತ್ರಾದಿ ಭಿ ಬ್ರಹ್ಮಸೂತ್ರಾದಿ ಮೀಮಾಂಸೆಗಳಿಂದ ಈ ಭಗವಂತನ ಈ ಎಲ್ಲ ವಿಚಾರಗಳನ್ನು ಪ್ರಕಾಲಿತ ಪ್ರಜ್ಞಾಪಿತ ಸದಾತನೋ ಭಗವಾನ್ ಅಂತೇಳಿ. ಸದಾತನ ಅವನು, ಸದಾತನ ಅಂದ್ರೆ ಯಾವಾಗಲೂ ಇರುವವನು ಸದಾತನ ಅಂತೇಳಿ. ಭಗವಂತ ಯಾವಾಗಲೂ ಇರುವವನು, ನಿತ್ಯನಾಗಿರುವವನು, ನಿತ್ಯವೂ ನಮಗೆ ಈ ಕಾರ್ಯವನ್ನು ಮಾಡುತ್ತಿರುವವನು. ಪ್ರಪಂಚದಲ್ಲಿರುವ ಸಮಸ್ತ ಜೀವರಾಶಿಗಳಿಗೂ ಆ ಜ್ಞಾನವನ್ನು ಕೊಟ್ಟು ನೆನಪಿಗೆ ತರ್ತಾ ಇರುವವನು ಭಗವಂತ. ಅಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಲಿಕ್ಕೆ ಭಗವಂತ ನಮಗೆ ಆ ಬ್ರಹ್ಮಸೂತ್ರಾದಿಗಳ ಮೂಲಕವಾಗಿಯೂ ಶಾಸ್ತ್ರಗಳ ಮೂಲಕವಾಗಿಯೂ ಎಲ್ಲ ವಿಧವಾದಂತಹ ನಾನಾ ವಿಧ ಗ್ರಂಥಗಳ ಮೂಲಕವಾಗಿ ನಮಗೆ ಗುರುಗಳ ಮೂಲಕವಾಗಿಯೂ ನಮಗೆ ಆ ಜ್ಞಾನವನ್ನು ಬರುವಂತೆ ಮಾಡಿ ಅದು ನೆನಪಿಗೆ ಬರುವಂತೆ ಮಾಡ್ತಾನೆ. ಆದ್ದರಿಂದ ಈ ವಿಧವಾಗಿ ಭಗವಂತನ ಚಿಂತನೆ ಮಾಡಬೇಕು. ಏಕೆ ಭಗವಂತನ ಸೃಷ್ಟಿಕರ್ತ ಸಂಹಾರಕರ್ತ ಅಂತ ಎರಡನ್ನೂ ಯಾಕೆ ಮಾಡಬೇಕು? ಸೃಷ್ಟಿಕರ್ತ ಅಂತ ಮಾಡಿದ್ರೆ ಸಾಕಲ್ವ, ಸಂಹಾರಕರ್ತ ಅಂತ ಯಾಕೆ ಮಾಡ್ಬೇಕು? ಇಲ್ಲ ಸಂಹಾರಕರ್ತ ಅಂತ ಮಾಡಿದ್ರೆ ಸಾಕು, ಸೃಷ್ಟಿಕರ್ತ ಅಂತ ಯಾಕೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನಮಗೆ ಈಶಾವಾಶ ಅಂದ್ರೆ ಅದಕ್ಕೆ ಸಮಾಧಾನ ಬರುತ್ತೆ. ಸೊ ತದೇದ ದುಃಖಂ ಈಶಾವಾಶ ಈಶಾವಾಶ ಬರುತ್ತೆ ಅಂದ್ರೆ ಅಂಧಂತಮ ಪ್ರವಿಶಂತಿ ಏ ಅಸಂಭೂತಿ ಉಪಾಸತೆ ತಥೋ ಭೂಯೇವತೆ ತಮೋ ಯ ಉ ಸಂಭೂತ್ಯಾಮೃತಾಹ ಅಂತ ಹೇಳಿ ಅಲ್ಲಿ ಉಪನಿಷತ್ತಿನ ಒಂದು ವಾಕ್ಯ ಬರುತ್ತೆ. ಅಂದ್ರೆ ಏನು? ಅಂಧಂತಮ ಪ್ರವಿಶಂತಿ ಏ ಅಸಂಭೂತಿ ಉಪಾಸತೆ ಅಂತೇಳಿ, ಭಗವಂತ ಸೃಷ್ಟಿ ಮಾಡೋದಿಲ್ಲ ಅಂತ ಯಾರು ಉಪಾಸನೆ ಮಾಡ್ತಾರೋ, ಭಗವಂತ ಸೃಷ್ಟಿಕರ್ತನಲ್ಲ ಅಂತ ಉಪಾಸನೆ ಅಂದ್ರೆ ಯಾವ್ದು ಮಾಡ್ತಾ ಇಲ್ಲ, ಸೃಷ್ಟಿಕರ್ತ ಅಲ್ಲ, ಸಮಾಜ ಏನೂ ಇಲ್ಲ, ಅವನು ಯಾವ್ದು ಮಾಡಿಲ್ಲ, ಭಗವಂತ ಇಲ್ಲ, ಭಗವಂತ ಸೃಷ್ಟಿಕರ್ತನಲ್ಲ ಅಂತ ಯಾರು ಅನ್ಕೊಳ್ತಾರ ಅಂದ್ರೆ ಭಗವಂತ ಸೃಷ್ಟಿಕರ್ತನೂ ಅಲ್ಲ ಅಂತ ತಿಳ್ಕೊಳ್ಳುವವರು ಅಂಧಂತಮಸ್ಸಿಗೆ ಹೋಗ್ತಾರೆ ಅಂತೇಳಿ. ಸೊ ಅವರು ಅಂಧಂತಮ ಪ್ರವಿಶಂತಿ ಈ ಅಸಂಭೂತಿ ಭಗವಂತ ಸೃಷ್ಟಿ ಮಾಡುತ್ತಿಲ್ಲ ಅಂತ ಹೇಳುವವರು ಅನಂತಮಸ್ಸಿಗೆ ಹೋಗ್ತಾರೆ. ತಥೋ ಭೂಯೇವತೇ ತಮೋ ಯವು ಸಂಭೂತ್ಯಾಮೃತಾಹ ಅಂತೇಳಿ. ಸಂಭೂತಿ ಭಗವಂತ ಸೃಷ್ಟಿಯನ್ನು ಮಾತ್ರ ಊ ಅಂದ್ರೆ ಏವ, ಯಾರಾದರೆ ಸಂಭೂತ್ಯಾಮ್ ಊ ಸಂಭೂತ್ಯಾಮೇವ, ಅವನು ಸೃಷ್ಟಿ ಮಾತ್ರ ಮಾಡ್ತಾನೆ, ಸಂಹಾರ ಮಾಡೋದಿಲ್ಲ ಭಗವಂತ, ಕೇವಲ ಸೃಷ್ಟಿಕರ್ತ ಅಂತ ಹೇಳಿದ್ರೆ ಇನ್ನೂ ಅಂತ ತಮಸ್ಸಿಗೆ ಹೋಗ್ತಾರೆ. ಅದೇನ್ರಿ, ಏನು ಮಾಡುವುದಿಲ್ಲ ಅನ್ನೋನು ಅನ್ನೋ ತಮಸ್ಸಿಗೆ ಹೋದ್ರೆ ಸೃಷ್ಟಿ ಮಾತ್ರ ಮಾಡ್ತಾನೆ ಸಂಹಾರ ಮಾಡೋದಿಲ್ಲ ಅನ್ನೋನು, ಅವನು 50% ಮಾರ್ಕ್ ಬರ್ಬೇಕು. ಇವನು 0% ಬಂದ ಅವ್ನು 50% ಬರ್ಬೇಕಲ್ಲ, ಇಲ್ಲ ಅವನು ಇನ್ನೂ ನೆಗೆಟಿವ್ ಬರುತ್ತೆ, ಅವನಿಗೆ 0 ಕೂಡ ಬರಲ್ಲ. ಹಿಂಗೆ ಏನು ಮಾಡೋದಿಲ್ಲ ಅಂದ್ರೆ ಅವ್ನು 0 ಬಂದ್ರೆ ಸೃಷ್ಟಿ ಮಾತ್ರ ಮಾಡ್ತಾನೆ ಅನ್ನೋನು ನೆಗೆಟಿವ್ ಬರುತ್ತೆ, 0 ಕೂಡ ಅಲ್ಲ ಅಂತೇಳಿ. ಅದು ಯಾಕೆ ಅಂತ ಹೇಳಿದ್ರೆ ಅವನಿಗೆ ಏನೂ ಗೊತ್ತಿಲ್ಲದೆ ಅಜ್ಞಾನದಿಂದ ಏನು ದೇವರಿದ್ದಾನೆ ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಜ್ಞಾನದಿಂದಾನ. ಆದ್ದರಿಂದ ಅವನಿಗೆ ಅನ್ನೊಂದ ಮತ್ತೆ ಬರಬಹುದು, ಕತ್ತಲಿನಲ್ಲಿದ್ದಾನೆ. ಇವನು ಮೋಸ ಮಾಡ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾನೆ, ದೇವರು ಸಂಹಾರ ಮಾಡಲಿಲ್ಲ ಅಂದ್ರೆ ಅವನಿಗೆ ಏನೋ ದೇವರ ತಿಳಿದ ಸ್ವಲ್ಪ ಇದೆ, ಅದನ್ನು ಮುಚ್ಚಿಟ್ಟು ಜನಗಳನ್ನು ಮೋಸ ಮಾಡ್ತಾ ಅವನು ಸಂಹಾರ ಮಾಡುವುದಿಲ್ಲ, ಕೇವಲ ಸೃಷ್ಟಿಕರ್ತ ಅಂತ ಹೇಳುವುದರ ಮೂಲಕವಾಗಿ ಭಗವಂತನ ವ್ಯಾಪಾರಗಳನ್ನು ಖಂಡನೆ ಮಾಡಿದಂತ ಅಂದ್ರೆ ಸ್ವಲ್ಪ ಮುಂಚೆ ಹೋಗಿ ಅವರನ್ನು ಒಬ್ಬ ಜನಗಳನ್ನು ಗೈಡ್ ಮಾಡಿದಂತೆ ಕರ್ಕೊಂಡೋಗಿ ಅವರನ್ನು ಮಧ್ಯದಲ್ಲಿ ಇಡುವುದು, ಅವನು ಅಜ್ಞಾನದಲ್ಲಿ ಮುಚ್ಚಿಟ್ಟುವುದು. ಆದ್ದರಿಂದ ಹೀಗೆ ಮೋಸ ಮಾಡ್ತಾನೆ ಜನರಿಗೆ, ಆದ್ದರಿಂದ ಅವನು ಇನ್ನೂ ದೊಡ್ಡ ಮೋಸಗಾರ ಅಂತ ಹೇಳಿ, ಆದ್ದರಿಂದ ಅದು ಇನ್ನೂ ದೊಡ್ಡ ಪಾಪ. ಆದ್ದರಿಂದ ಭಗವಂತನನ್ನು ಸೃಷ್ಟಿಕರ್ತ ಸಂಹಾರಕರ್ತ ಎರಡನ್ನೂ ಮಾಡ್ತಾನೆ ಅಂತ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಏನ್ ಪ್ರಯೋಜನ ಅಂತ ಹೇಳಿದ್ರೆ, ಅದಕ್ಕೂ ಆ ಉಪನಿಷತ್ತಿನಲ್ಲಿ ಸಮಾಧಾನ ಬರುತ್ತೆ. ಸಂಭೂತಿಂ ಚ ವಿನಾಶಂ ಸಹ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀತ್ವ ಸಂಭೂತ್ಯ ಅಮೃತಮಶ್ನತೆ ಅಂತ ಹೇಳಿ. ಸಂಹಾರಕರ್ತ ಅಂತ ಮಾಡುವುದು ನಮಗೂ ಸಂಹಾರವಾಗ ಏನೋ ನಾಶವಾಗುತ್ತೆ. ಏನ್ ನಾಶವಾಗುತ್ತೆ ನಮಗೆ, ದುಃಖ ನಾಶವಾಗುತ್ತೆ. ದುಃಖನ ಮೋಕ್ಷಕ್ಕೆ ಹೋಗಬೇಕಂದ್ರೆ ಎರಡು ಬೇಕು, ದುಃಖ ಇರುವ ದುಃಖ ನಾಶವಾಗಬೇಕು, ನಮ್ಮ ಆತ್ಮದಲ್ಲಿ ನಮ್ಮ ಜೀವದಲ್ಲಿರುವಂತಹ ಸ್ವತಃ ಇರುವಂತಹ ಆನಂದ ಆವಿರ್ಭಾವ ಆಗಬೇಕು, ಸಹಜ ಆನಂದ ಆವಿರ್ಭಾವ, ಸೊ ನೈಜ ಸುಖ ಆವಿರ್ಭಾವ ಆಗಬೇಕು ನಮಗೆ. ಈ ಸಂಸಾರದಲ್ಲಿ ಬರುವ ಈ ದುಃಖವು ಈಗಬೇಕು, ಅದು ಹೋಗಬೇಕು. ಆದ್ದರಿಂದ ದುಃಖ ನಾಶವಾಗಬೇಕು, ಸುಖ ಬರಬೇಕು, ಎರಡೂ ಆಗಬೇಕಂದ ಆದ್ದರಿಂದ ಭಗವಂತ ಸಂಹಾರಕರ್ತ ಅಂತ ಚಿಂತನೆ ವಿಚಾರ ಮಾಡುವುದರ ಮೂಲಕವಾಗಿ ಮೃತ್ಯುಂ ತೀರ್ಥ, ಮೃತ್ಯುವನ್ನು ಸುಖವನ್ನು ದುಃಖವನ್ನು ಎಲ್ಲವನ್ನು ದಾಟವರಾಗಿ ದಾಟಾಗಿ ಸಂಭೂತ್ಯ ಅಮೃತ ಮುಷ್ಣತೆ ಅಮೃತ ಮೋಕ್ಷ. ಸೊ ಸಂಸಾರವನ್ನು ದಾಟಬೇಕು, ಮೋಕ್ಷ ಸೇರಬೇಕು, ದುಃಖವನ್ನು ದಾಟಬೇಕು, ಆನಂದವನ್ನು ಪಡೆಯಬೇಕು. ದುಃಖವನ್ನು ದಾಟುವುದು ಜಗತ್ ಸಂಸಾರವನ್ನು ದಾಟುವುದಕ್ಕೆ ಅವನು ಸಂಹಾರಕರ್ತ ಅನ್ನುವುದರ ಮೂಲಕವಾಗಿ ಈ ಇದು ಮುಗಿಯುತ್ತೆ. ಈ ಸಂಸಾರವನ್ನುವ ಬಂಧನ ಮುಗಿಯುತ್ತೆ, ಮೋಕ್ಷ ಪ್ರಧಾನ ಮೋಕ್ಷ ಲಾಭ ಆಗುವುದು ಸಂಭೂತ್ಯ ಅಮೃತಮಶ್ನತೆ ಭಗವಂತ ಸೃಷ್ಟಿಕರ್ತ ಅನ್ನುವ ಚಿಂತನೆಯಿಂದ ನಮಗೆ ಮೋಕ್ಷವು ದೊರೆಯುತ್ತೆ, ಆನಂದ ಸಿಗತ್ತೆ ಅಂತ ಹೇಳಿ ಮೋಕ್ಷ ಲಾಭ ಅಂದ್ರೆ ಸಂಸಾರದಿಂದ ತರಣ, ಸಂಸಾರ ತರಣ, ಮೋಕ್ಷ ಲಾಭ ಎರಡೂ ಬೇಕಾದ್ದರಿಂದ ಆ ಎರಡಕ್ಕೆ ನಾವು ಭಗವಂತನ ಸೃಷ್ಟಿ ಸಂಹಾರ ಅದರ ಮಧ್ಯ ನಡೆಯುವಂತಹ ಮಿಕ್ಕ ಆರು ವ್ಯಾಪಾರಗಳು, ಆ ಸೃಷ್ಟಿ ಸಂಹಾರ ಈ ಮಧ್ಯದಲ್ಲಿ ಬರುವಂತಹ ಈ ಆರು ವ್ಯಾಪಾರಗಳು, ಈ ವಿಧವಾಗಿ ಅಷ್ಟವಿಧ ವ್ಯಾಪಾರಗಳ ಚಿಂತನೆ ಮುಖ್ಯವಾಗಿ ಸೃಷ್ಟಿಯಿಂದ ಸಂಹಾರದವರೆಗೂ ಭಗವಂತನ ಸರ್ವಕರ್ತೃತ್ವವನ್ನು ನಾವು ಯಾವಾಗಲೂ ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಭಗವಂತನನ್ನು ಆ ಎರಡನೇ ಲೈನ್ ಪುರುಷ ಪ್ರಕೃತಿಸ್ಥ ವಿಷ್ಣು ಅಜೋತ್ತಮ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿವರೆಗೆ ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಶಿಕ್ಷಣಾರ್ಪಣಮಸ್ತು. ಕಾಯನವಾದ ಮನಸ್ಸೇಂದಿರುವ ಬುದ್ಧಾತ್ಮನಾವ ಅನುಸುಸ್ವಭಾವಂ ಕರೋಮಿ ಇದ್ದೀವಿ. ಶ್ರೀಮನ್ನಾರಾಯಣ ಸಂಕ್ರಾಂತಿ ಶಿಕ್ಷಣಾರ್ಪಣ.